ಅಧ್ಯಾಯ 6. ಒಮ್ಮೆ ಸಬ್ಬತ್ ದಿನದಲ್ಲಿ ಏಸು ಶಿಷ್ಯರ ಜೊತೆ ಹೊಲ ದಾಟ್ತಿದ್ದಾಗ ಶಿಷ್ಯರಿಗೆ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಅವರು ತೆನೆಗಳನ್ನ ಕಿತ್ತು ತಿಂದ್ರು. ಇದನ್ನ ನೋಡಿ ಫರಿಸಾಯರು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದು ಕೆಲಸ ಮಾಡ್ತಿದ್ದಾರೆ ಅಂದ್ರು. ಅದಕ್ಕೆ ಏಸು, ದಾವಿದ ಮತ್ತು ಅವನ ಜನರು ಹಸಿದಾಗ ಅವನು ಏನು ಮಾಡಿದ ಅಂತ ನೀವು ಓದಿಲ್ವಾ? ದೇವಾಲಯಕ್ಕೆ ಹೋಗಿ ಪುರೋಹಿತರು ಮಾತ್ರ ತಿನ್ನಬೇಕಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನ ಅವನು ಅವನ ಜೊತೆ ಇರೋರು ತಿಂದ್ರಲ್ವಾ ಅಂದನು. ಆಮೇಲೆ, ಮನುಷ್ಯಕುಮಾರ ಸಬ್ಬತ್ ದಿನದ ಒಡೆಯ ಅಂದನು. ಇನ್ನೊಂದು ಸಬ್ಬತ್ ದಿನದಲ್ಲಿ ಆತನು ಸಭಾಮಂದಿರಕ್ಕೆ ಹೋಗಿ ಕಲಿಸೋಕೆ ಶುರು ಮಾಡಿದನು. ಕೈಗೆ ಲಕ್ವ ಹೊಡೆದಿದ್ದ ಒಬ್ಬ ವ್ಯಕ್ತಿ ಅಲ್ಲಿದ್ದ. ಏಸು ಮೇಲೆ ತಪ್ಪು ಹೊರಿಸೋ ಉದ್ದೇಶದಿಂದ ಸಬ್ಬತ್ ದಿನದಲ್ಲಿ ಆ ವ್ಯಕ್ತಿಯನ್ನ ವಾಸಿ ಮಾಡ್ತಾನಾ ಇಲ್ವಾ ಅಂತ ಫರಿಸಾಯರು ನೋಡ್ತಾ ಇದ್ರು. ಅವರು ಏನು ಯೋಚಿಸ್ತಾ ಇದ್ದಾರೆ ಅಂತ ಗೊತ್ತಿದ್ದ ಏಸು ಆ ಲಕ್ವ ಹೊಡೆದವನಿಗೆ, ಎದ್ದು ಬಂದು ಮಧ್ಯದಲ್ಲಿ ನಿಂತ್ಕೋ ಅಂತ ಕರೆದನು. ಆಗ ಅವನು ಬಂದು ಮಧ್ಯದಲ್ಲಿ ನಿಂತ. ಸಬ್ಬತ್ ದಿನದಲ್ಲಿ ಒಳ್ಳೇದು ಮಾಡಬೇಕಾ ಕೆಟ್ಟದ್ದು ಮಾಡಬೇಕಾ, ಜೀವ ಉಳಿಸ್ಬೇಕಾ ತೆಗಿಬೇಕಾ ಅಂತ ಏಸು ಅವರನ್ನ ಕೇಳಿದನು. ಸುತ್ತಲೂ ನಿಂತಿದ್ದ ಜನರನ್ನ ನೋಡಿ ಆ ವ್ಯಕ್ತಿಗೆ, ನಿನ್ನ ಕೈಚಾಚು ಅಂದನು. ಕೈ ಚಾಚಿದಾಗ ಅದು ಇನ್ನೊಂದು ಕೈ ತರಾನೇ ಆಯ್ತು. ಅವರಿಗೆ ತುಂಬಾ ಕೋಪ ಬಂತು. ಏಸುನ ಏನ್ ಮಾಡ್ಬೇಕಂತ ಮಾತಾಡ್ಕೊಳ್ತಾ ಇದ್ರು. ಒಂದಿನ ಏಸು ಪ್ರಾರ್ಥನೆ ಮಾಡೋಕ್ಕೆ ಬೆಟ್ಟಕ್ಕೆ ಹೋಗಿ ರಾತ್ರಿಯೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಕಳೆದನು. ಬೆಳಗ್ಗೆ ಆದಾಗ ತನ್ನ ಶಿಷ್ಯರನ್ನ ಹತ್ರ ಕರೆದು ಅವರಲ್ಲಿ 12 ಜನರನ್ನ ಆರಿಸಿಕೊಂಡು ಅಪೋಸ್ತಲರು ಅಂತ ಹೆಸರಿಟ್ಟನು. ಅವರು ಯಾರಂದ್ರೆ ಸಿಮೋನ, ಏಸು ಇವನಿಗೆ ಪೇತ್ರ ಅಂತ ಹೆಸರಿಟ್ಟನು, ಅವನ ತಮ್ಮ ಆಂದ್ರೇಯ, ಯಾಕೋಬ, ಯೋಹಾನ, ಫಿಲಿಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಫಾಯನ ಮಗ ಯಾಕೋಬ, ತುಂಬ ಹುರುಪಿನ ವ್ಯಕ್ತಿ ಅನ್ನೋ ಹೆಸರಿದ್ದ ಸಿಮೋನ, ಯಾಕೋಬನ ಮಗ ಯೂದ ಮತ್ತು ಇಸ್ಕರಿಯೂತ ಯೂದ. ಈ ಯೂದನೇ ಏಸುಗೆ ನಂಬಿಕೆ ದ್ರೋಹ ಮಾಡಿದ್ದು. ಆತನು ಅವರ ಜೊತೆ ಬೆಟ್ಟ ಇಳಿದು ಬಂದನು. ಕೆಳಗೆ ಬಂದಾಗ ಅಲ್ಲಿ ತುಂಬಾ ಶಿಷ್ಯರಿದ್ರು. ಅವರು ಆತನ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ, ರೋಗಗಳನ್ನ ವಾಸಿ ಮಾಡಿಕೊಳ್ಳೋಕೆ ಯೂದಾಯದಿಂದ, ಯೆರೂಸಲೇಮಿಂದ, ತೂರ್ ಮತ್ತು ಸೀದೋನ್ ಪಟ್ಟಣದ ಕರಾವಳಿ ಪ್ರದೇಶದಿಂದೆಲ್ಲ ಬಂದಿದ್ರು. ಕೆಟ್ಟ ದೇವದೂತರು ಹಿಡಿದಿದ್ದ ಜನರನ್ನೂ ಏಸು ವಾಸಿ ಮಾಡಿದನು. ಜನ ಆತನನ್ನ ಮುಟ್ಟಿದಾಗ ಆತನಿಂದ ಶಕ್ತಿ ಬಂದು ಅವರನ್ನ ವಾಸಿ ಮಾಡ್ತಾ ಇತ್ತು. ಹಾಗಾಗಿ ಎಲ್ಲರೂ ಆತನನ್ನ ಮುಟ್ಟೋಕೆ ಪ್ರಯತ್ನ ಮಾಡ್ತಿದ್ರು. ಆಮೇಲೆ ಏಸು ಶಿಷ್ಯರನ್ನ ನೋಡಿ ಹೀಗಂದನು, ಬಡವರಾಗಿರೋ ನೀವು ಸಂತೋಷವಾಗಿ ಇರ್ತೀರ, ಯಾಕಂದ್ರೆ ದೇವರ ಆಳ್ವಿಕೆ ನಿಮಗಂತಾನೇ ಬರುತ್ತೆ. ಈಗ ಹಸಿದಿರೋ ನೀವು ಸಂತೋಷವಾಗಿ ಇರ್ತೀರ, ಯಾಕಂದ್ರೆ ನಿಮಗೆ ತೃಪ್ತಿ ಇರುತ್ತೆ. ಈಗ ಅಳ್ತಿರೋ ನೀವು ಸಂತೋಷವಾಗಿ ಇರ್ತೀರ, ಯಾಕಂದ್ರೆ ಕೊನೆಯಲ್ಲಿ ನಿಮಗೆ ಸಂತೋಷ ಸಿಗುತ್ತೆ. ಮನುಷ್ಯಕುಮಾರನ ಕಾರಣ ಜನ ನಿಮ್ಮನ್ನ ದ್ವೇಷಿಸಿ, ಬಹಿಷ್ಕರಿಸಿ, ಆರೋಪ ಹಾಕಿ ನಿಮ್ಮ ಹೆಸರನ್ನ ಹಾಳು ಮಾಡಿದಾಗ ಸಂತೋಷವಾಗಿ ಇರ್ತೀರ. ಆ ದಿನ ಉಲ್ಲಾಸಪಡಿ, ಕುಣಿದಾಡಿ, ಯಾಕಂದ್ರೆ ಸ್ವರ್ಗದಲ್ಲಿ ನಿಮಗೆ ದೊಡ್ಡ ಪ್ರತಿಫಲ ಇದೆ. ಈ ಮುಂಚೆ ಅವರ ಪೂರ್ವಜರು ಸಹ ಪ್ರವಾದಿಗಳಿಗೆ ಹೀಗೇ ಹಿಂಸೆ ಕೊಟ್ರು. ಶ್ರೀಮಂತರೇ, ನಿಮ್ಮ ಗತಿ ಏನು ಹೇಳಲಿ, ಯಾಕಂದ್ರೆ ನಿಮಗೆ ಸಿಗಬೇಕಾಗಿದ್ದ ಎಲ್ಲಾ ಸೌಕರ್ಯ ಈಗಾಗಲೇ ಸಿಕ್ಕಿದೆ. ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿ ಏನು ಹೇಳಲಿ, ಯಾಕಂದ್ರೆ ಹಸಿವೆ ನಿಮ್ಮನ್ನ ಕಿತ್ತು ತಿನ್ನುತ್ತೆ. ನಗುತ್ತಿರುವವರೇ, ನಿಮ್ಮ ಗತಿ ಏನು ಹೇಳಲಿ, ಯಾಕಂದ್ರೆ ನೀವು ಅಳ್ತೀರ, ಗೋಳಾಡ್ತೀರ. ಎಲ್ಲಾ ಜನ ನಿಮ್ಮ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ನಿಮ್ಮ ಗತಿ ಏನಂತ ಹೇಳಲಿ, ಯಾಕಂದ್ರೆ ಈ ಮುಂಚೆ ಅವರ ಪೂರ್ವಜರು ಸಹ ಸುಳ್ಳು ಪ್ರವಾದಿಗಳಿಗೆ ಹಾಗೇ ಹಾಡಿ ಹೊಗಳ್ತಾ ಇದ್ರು. ಆದ್ರೆ ನನ್ನ ಮಾತು ಕೇಳ್ತಿರೋ ನಿಮ್ಗೆ ಹೇಳ್ತಿದ್ದೀನಿ, ನಿಮ್ಮ ಶತ್ರುಗಳನ್ನ ಪ್ರೀತಿಸ್ತಾ ಇರಿ, ಯಾರು ನಿಮ್ಮನ್ನ ಹಿಂಸಿಸ್ತಾರೋ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇರಿ, ನಿಮ್ಮ ಮೇಲೆ ಶಾಪ ಹಾಕುವವರನ್ನ ಆಶೀರ್ವದಿಸಿ, ನಿಮ್ಮನ್ನ ಅವಮಾನಿಸೋ ಜನರಿಗಾಗಿ ಪ್ರಾರ್ಥಿಸ್ತಾ ಇರಿ, ನಿನ್ನ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನೂ ತೋರಿಸು, ನಿನ್ನ ಅಂಗಿ ಕಿತ್ಕೊಳ್ಬೇಕು ಅಂತ ಇರುವವನಿಗೆ ನಿನ್ನ ಒಳಗಿನ ಅಂಗಿಯನ್ನೂ ಕೊಟ್ಟು ಬಿಡು, ನಿನ್ನ ಹತ್ರ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಅದನ್ನ ಕೊಟ್ಟು ಬಿಡು, ನಿನ್ನಿಂದ ಏನಾದ್ರೂ ಕಿತ್ಕೊಂಡ್ರೆ ಅವರಿಂದ ವಾಪಸ್ ಕೇಳ್ಬೇಡ, ಅಷ್ಟೇ ಅಲ್ಲ, ಜನ ನಿಮ್ಗೇನ್ ಮಾಡ್ಬೇಕಂತ ಇಷ್ಟಪಡ್ತೀರೋ ಅದನ್ನೇ ಅವರಿಗೆ ಮಾಡಿ. ನಿಮ್ಮನ್ನ ಪ್ರೀತಿಸುವವರನ್ನ ನೀವು ಪ್ರೀತಿಸಿದ್ರೆ ಅದರಲ್ಲಿ ದೊಡ್ಡದೇನಿದೆ? ಪಾಪಿಗಳು ಸಹ ಅದನ್ನೇ ಮಾಡ್ತಾರೆ. ನಿಮಗೆ ಒಳ್ಳೇದನ್ನ ಮಾಡುವವರಿಗೆ ನೀವು ಒಳ್ಳೇದು ಮಾಡಿದ್ರೆ ಅದರಲ್ಲಿ ದೊಡ್ಡದೇನಿದೆ? ಪಾಪಿಗಳು ಸಹ ಇದನ್ನೇ ಮಾಡ್ತಾರೆ. ಯಾರು ಸಾಲ ತೀರಿಸ್ತಾರೋ ಅವರಿಗೆ ಮಾತ್ರ ಸಾಲ ಕೊಟ್ರೆ ಅದರಲ್ಲಿ ದೊಡ್ಡದೇನಿದೆ? ಪಾಪಿಗಳು ಸಹ ಸಾಲ ತೀರಿಸುವಂತ ಪಾಪಿಗಳಿಗೇ ಸಾಲ ಕೊಡ್ತಾರೆ. ನೀವು ನಿಮ್ಮ ಶತ್ರುಗಳನ್ನ ಪ್ರೀತಿಸ್ತಾ ಅವರಿಗೆ ಒಳ್ಳೇದನ್ನ ಮಾಡ್ತಾ ಇರಿ. ವಾಪಸ್ ಏನಾದರೂ ಸಿಗುತ್ತೆ ಅಂತ ನೆನೆಸದೆ ಕೊಡ್ತಾ ಇರಿ. ಆಗ ನಿಮ್ಗೆ ದೊಡ್ಡ ಪ್ರತಿಫಲ ಸಿಗುತ್ತೆ. ನೀವು ಸರ್ವೋನ್ನತನ ಮಕ್ಕಳು ಆಗ್ತೀರಾ. ಯಾಕಂದ್ರೆ ಆತನು ಉಪಕಾರ ನೆನೆಸದ ಕೆಟ್ಟವರಿಗೆ ದಯೆ ತೋರಿಸ್ತಾ ಇದ್ದಾನೆ. ನಿಮ್ಮ ಅಪ್ಪ ಕರುಣೆ ತೋರಿಸಿರೋ ತರ ನೀವು ಸಹ ಕರುಣೆ ತೋರಿಸ್ತಾ ಇರಿ. ಬೇರೆಯವರಲ್ಲಿ ತಪ್ಪು ಹುಡುಕೋದನ್ನ ನಿಲ್ಲಿಸಿ. ಯಾಕಂದ್ರೆ ದೇವರು ಯಾವಾಗ್ಲೂ ತಪ್ಪು ಹುಡುಕ್ತಾ ಇರಲ್ಲ. ಆರೋಪ ಹಾಕೋದನ್ನ ನಿಲ್ಲಿಸಿ. ಆಗ ಬೇರೆಯವರು ನಿಮ್ಮ ಮೇಲೆ ಆರೋಪ ಹಾಕಲ್ಲ. ಕ್ಷಮಿಸ್ತಾ ಇರಿ. ಆಗ ನಿಮ್ಗೆ ಕ್ಷಮೆ ಸಿಗುತ್ತೆ. ಕೊಡೋದನ್ನ ರೂಢಿ ಮಾಡ್ಕೊಳ್ಳಿ. ಆಗ ಜನ ನಿಮ್ಗೆ ಕೊಡ್ತಾರೆ. ಅವರು ಚೆನ್ನಾಗಿ ಅಳೆದು ಒತ್ತಿ ಅಲ್ಲಾಡಿಸಿ ತುಂಬಿ ತುಳುಕ್ತಾ ಇರುವಾಗ ನಿಮ್ಮ ಮಡಿಲಿಗೆ ಹಾಕ್ತಾರೆ. ಯಾಕಂದ್ರೆ ನೀವು ಜನರ ಹತ್ರ ಹೇಗೆ ನಡೀತಿರೋ ಅವರು ನಿಮ್ಮ ಹತ್ರ ಅದೇ ರೀತಿ ನಡ್ಕೊಳ್ತಾರೆ. ಆಮೇಲೆ ಆತನು ಒಂದು ಉದಾಹರಣೆ ಹೇಳಿದನು. ಅದೇನಂದ್ರೆ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸೋಕಾಗಲ್ಲ, ಸರಿತಾನೆ? ತೋರಿಸಿದ್ರೆ ಇಬ್ರು ಹೋಗಿ ಅಳ್ಳಕ್ಕೆ ಬೀಳ್ತಾರೆ. ಗುರುಗಿಂತ ಶಿಷ್ಯ ದೊಡ್ಡವನಲ್ಲ, ಆದ್ರೆ ಗುರು ಹತ್ರ ಎಲ್ಲ ಕಲ್ತಿರೋ ಶಿಷ್ಯ ಗುರು ತರ ಆಗ್ತಾನೆ. ಹಾಗಿರುವಾಗ ನಿನ್ನ ಕಣ್ಣಲ್ಲಿರೋ ಮರದ ಕಂಬ ನೋಡದೆ ನಿನ್ನ ಸಹೋದರನ ಕಣ್ಣಲ್ಲಿರೋ ಮರದ ಚೂರನ್ನ ಯಾಕೆ ನೋಡ್ತೀಯ? ನಿನ್ನ ಕಣ್ಣಲ್ಲಿರೋ ಮರದ ಕಂಬ ನೋಡದೆ ನಿನ್ನ ಕಣ್ಣಿಂದ ಮರದ ಚೂರನ್ನ ತೆಗಿತೀನಿ ಬಾ ಅಂತ ಸಹೋದರನಿಗೆ ಹೇಗೆ ಹೇಳ್ತೀಯ? ಕಪಟಿಯೇ, ಮೊದಲು ನಿನ್ನ ಕಣ್ಣಿಂದ ಮರದ ಕಂಬ ತೆಗಿ, ಆಮೇಲೆ ಸಹೋದರನ ಕಣ್ಣಲ್ಲಿರೋ ಮರದ ಚೂರನ್ನ ನೋಡಿ ತೆಗಿಯೋಕೆ ಆಗುತ್ತೆ. ಒಳ್ಳೆ ಮರ ಕೆಟ್ಟ ಹಣ್ಣು ಕೊಡಲ್ಲ, ಕೆಟ್ಟ ಮರ ಒಳ್ಳೆ ಹಣ್ಣು ಕೊಡಲ್ಲ. ಮರ ಒಳ್ಳೆದ ಕೆಟ್ಟದ ಅಂತ ಹಣ್ಣು ನೋಡಿನೇ ಹೇಳಬಹುದು. ಉದಾಹರಣೆಗೆ, ಮುಳ್ಳು ಗಿಡದಲ್ಲಿ ಅಂಜೂರ ಸಿಗಲ್ಲ, ಮುಳ್ಳು ಪೊದೆಯಲ್ಲಿ ದ್ರಾಕ್ಷಿ ಸಿಗಲ್ಲ. ಒಬ್ಬ ಒಳ್ಳೆ ವ್ಯಕ್ತಿ ತನ್ನ ಹೃದಯದ ಒಳ್ಳೆ ಖಜಾನೆಯಿಂದ ಒಳ್ಳೆ ವಿಷಯಗಳನ್ನ ಹೊರಗೆ ತೆಗಿತಾನೆ. ಆದರೆ ಕೆಟ್ಟ ವ್ಯಕ್ತಿ ತನ್ನ ಕೆಟ್ಟ ಖಜಾನೆಯಿಂದ ಕೆಟ್ಟದನ್ನ ಹೊರಗೆ ತೆಗಿತಾನೆ. ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಬರುತ್ತೆ. ನೀವು ನನ್ನನ್ನ ಸ್ವಾಮಿ ಸ್ವಾಮಿ ಅಂತ ಕರೀತೀರ, ಆದ್ರೆ ಯಾಕೆ ನಾನು ಹೇಳೋದನ್ನ ಮಾಡಲ್ಲ? ನನ್ನ ಹತ್ರ ಬಂದು ನನ್ನ ಮಾತನ್ನ ಕೇಳಿಸ್ಕೊಂಡು ಅದರ ಪ್ರಕಾರ ಮಾಡೋ ವ್ಯಕ್ತಿ ಹೇಗೆ ಇರ್ತಾನೆ ಅಂತ ಹೇಳ್ತೀನಿ. ಅವನು ಆಳವಾಗಿ ಅಗೆದು ಬಂಡೆ ಮೇಲೆ ಅಡಿಪಾಯ ಹಾಕಿ ಕಟ್ಟಿರೋ ಮನೆ ತರ ಇರ್ತಾನೆ. ಜೋರಾಗಿ ಮಳೆ ಬಂತು, ನೀರು ಮನೆಗೆ ಬಡೀತು, ಆದ್ರೆ ಅದನ್ನ ಗಟ್ಟಿಯಾಗಿ ಕಟ್ಟಿದ್ರಿಂದ ಅದು ಅಲ್ಲಾಡಲಿಲ್ಲ. ಆದ್ರೆ ನನ್ನ ಮಾತು ಕೇಳಿಸ್ಕೊಂಡು ಅದರ ಪ್ರಕಾರ ಮಾಡಿದವನು ಅಡಿಪಾಯ ಇಲ್ಲದ ನೆಲದ ಮೇಲೆ ಕಟ್ಟಿರೋ ಮನೆ ತರ ಇದ್ದಾನೆ. ನೀರು ಬಂದು ಬಡಿದಾಗ ಅದು ಧಡಂ ಅಂತ ಕುಸೀತು, ಆ ಮನೆಗೆ ತುಂಬಾ ಹಾನಿ ಆಯ್ತು.